प्रातः हरिः ओम् श्रीगुरुभ्यो नमः। हरिकथामृतसार गुरुगळ करुणदिन्दापनितु पेळुवे परम भगवत् भक्तरितनादरदि केळुवुदु। ನಾವು ಹರಿಕಥಾಮೃತಸಾರದಲ್ಲಿ 29ನೇ ಸಂಧಿ ಅನುತಾರತಮ್ಯ ಸಂಧಿ ಅದರಲ್ಲಿ 11ನೇ ಪದ್ಯ ನೋಡಿದ್ದೀವಿ. ಇದು ತಾರತಮ್ಯವನ್ನು ಹೇಳ್ತಾ ಬಂದು ಅವರೋಹಣ ರೀತಿಯಲ್ಲಿ ಅಂದ್ರೆ ಮೇಲಿನ ಕಕ್ಷೆಯಿಂದ ಕೆಳಗಿನ ಕಕ್ಷಕ್ಕೆ ಬರ್ತಾ ಇದ್ದಾರೆ ಜಗನ್ನಾಥ ದಾಸರು. ಇಲ್ಲಿ 11ನೇ ಪದ್ಯದಲ್ಲಿ ಪೃಥ್ವಿಪತಿಗಳಿಗಿಂತ ಶತಮನುಜೋತ್ತಮರು ಕಡಿಮೆನಿ ಪರಿವರಿಂದುತ್ತರೋತ್ತರ ನೂರು ಗುಣದಿಂದರಾದವರ ನಿತ್ಯದಲ್ಲಿ ಚಿಂತಿಸು ತನಮಿಸುತ ಕೃತ್ಯ ನಾನಹುದೆಂಬ ಭಕ್ತರ ಚಿತ್ತದಲ್ಲಿ ನೆಲೆಗೊಂಡು ಕರುಣಿಪನ್ ಅಖಿಲ ಸೌಖ್ಯಗಳ. ಇಲ್ಲಿ ಕರುಣಿಪರು ಅಖಿಲ ಸೌಖ್ಯಗಳ, ಕರುಣಿಪರ ಅಖಿಲ ಸೌಖ್ಯಗಳ. ಇಲ್ಲಿ ಪೃಥ್ವಿಪತಿಗಳು ಅಂದ್ರೆ ಚಕ್ರವರ್ತಿಗಳು, ಭೂಪತಿಗಳು ಅಂತೇಳಿ ಅವರ ಕಕ್ಷೆ ಆದ ಮೇಲೆ ಪೃಥ್ವಿಪತಿಗಳಿಗಿಂತ ಇವರು ಶತ ಮನುಜೋತ್ತಮರು. ಸೊ ಚಕ್ರವರ್ತಿಗಳಿಗಿಂತ ಕಡಿಮೆ ಕಕ್ಷದವರು ಮನುಷ್ಯೋತ್ತಮರು. ಇವರೆಲ್ಲರೂ ಕೂಡ ಮುಕ್ತಿಯೋಗ್ಯರೇ ಆದಂತಹವರು. ಸೊ ಈ ವಿಧವಾಗಿ ಪೃಥ್ವಿಪತಿಗಳಿಗಿಂತ ಚಕ್ರವರ್ತಿಗೆ ಮುಕ್ತಿಯೋಗ್ಯರಾದ ಚಕ್ರವರ್ತಿಗಳಿಗಿಂತ ಕಡಿಮೆ ಕಕ್ಷದವರಾಗುತ್ತಾ ಮನುಷ್ಯೋತ್ತಮರು, ಇವರು ಕೂಡ ಮೋಕ್ಷಯೋಗ್ಯ ಜೀವಿಗಳೇ. ಇವರು ನೂರು ನೂರು ಗುಣಗಳಂದ್ರೆ ಇಲ್ಲಿಂದ ಒಂದೊಂದು ಕಕ್ಷಕ್ಕೆ ಹೋಗುವಾಗ ನೂರು ಗುಣಗಳಿಂದ ಕಡಿಮೆ ಅಂದ್ರೆ ಚಕ್ರವರ್ತಿಗಳಿಗಿಂತ ಮನುಷ್ಯೋತ್ತಮರು ನೂರು ಗುಣಗಳಿಂದ ಕಡಿಮೆ, ಹೀಗೆ ಅವರಿಗಿಂತ ನೆಕ್ಸ್ಟ್ ಕಕ್ಷದವರು ನೂರು ಗುಣ ಕಡಿಮೆ ಹೀಗೆ ಹೋಗ್ತಾರೆ ಅಂತ ಹೇಳ್ತಾ ಬಂದು, ಸೊ ನೂರು ಗುಣದಿಂದ ಕಡಿಮೆ ಎನಿಪರು ಇವರಿಂದ ಉತ್ತರೋತ್ತರ ಅಂದ್ರೆ ಈ ಮನುಷ್ಯೋತ್ತಮರಿಗಿಂತಲೂ ಕಡಿಮೆ ಅಂತ ಕರೆಯಲ್ಪಡುತ್ತವರಾಗ್ತಾರೆ. ಉತ್ತರೋತ್ತರ ಅಂದ್ರೆ ಇನ್ನು ಕೆಳಗಿನ ಕಕ್ಷಕ್ಕೆ ಹೋಗ್ತಾ ಉತ್ತರೋತ್ತರ ನೂರು ಗುಣದಿಂದ ಅಧಿಕರಾದವರ ಅಂದ್ರೆ ಕೆಳಗಿನವರಿಗಿಂತ ಮೇಲಿನ ಕಕ್ಷದವರು ನೂರು ಗುಣ ಅಧಿಕ, ಮೇಲಿನ ಕಕ್ಷಕ್ಕಿಂತ ಕೆಳಗಿನ ಕಕ್ಷದವರು ನೂರು ಗುಣ ಕಡಿಮೆ. ಸೊ ಹಾಗೆ ನಾವು ಯಥಾಯೋಗ್ಯವಾಗಿ ತಗೋಬೇಕು. ಸೊ ಈ ವಿಧವಾಗಿ ಯಾರಾದರೆ ಈ ಅಧಿಕರಾಗಿ ಅಂದ್ರೆ ಮುಕ್ತಿಯೋಗ್ಯರಾಗಿದ್ದಾರೋ ಅಂತಹ ಅವರನ್ನು ನಿತ್ಯದಲ್ಲಿ ಅಂದ್ರೆ ಅವರ ಆ ಕಕ್ಷದಲ್ಲಿ ಒಬ್ಬರಿಗಿಂತ ಒಬ್ಬರು ಉತ್ತಮ ಕಕ್ಷದವರು ನೂರು ನೂರು ಗುಣ ಜಾಸ್ತಿ ಆಗ್ತಾ ಹೋಗ್ತಾರೆ. ಹೀಗೆ ನಿತ್ಯದಲ್ಲಿ ಚಿಂತಿಸುತ್ತ ನಮಿಸುತ್ತ ಹೀಗೆ ಆ ಮುಕ್ತಿಯೋಗ್ಯರಾದಂತಹ ಜೀವರಾಶಿಗಳನ್ನು ನಿತ್ಯದಲ್ಲಿ ತಂದ ಅಂದ್ರೆ ಅವರನ್ನು ಚಿಂತನೆ ಮಾಡುವುದಂದ್ರೆ ಅವರ ಒಳಗಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡಬಹುದು. ಅಂದ್ರೆ ಈಗ ಒಂದೊಂದು ಮುಕ್ತಿಯೋಗ್ಯ ಜೀವಿಯನ್ನು ಚಿಂತನೆ ಮಾಡುವುದು ಅಂದ್ರೆ ಏನು ಅಂದ್ರೆ ಅವರ ಬಗ್ಗೆ ಯೋಚನೆ ಮಾಡುವುದು. ಅವರ ಬಗ್ಗೆ ಯೋಚನೆ ಮಾಡುವುದಂದ್ರೆ ಅವರಲ್ಲಿ ನಿಂತು ಭಗವಂತ ಆಯಾ ಕಕ್ಷದಲ್ಲಿ ಹೇಗೆ ನಿಯಮಿಸುತ್ತಾನೆ, ಹೇಗೆ ಎಲ್ಲರನ್ನು ಅವರವರ ಕಕ್ಷದಲ್ಲೇ ನಿಲ್ಲಿಸಿದ್ದಾನೆ ಅಂತ ತಿಳ್ಕೊಳ್ಳುವ ಮೂಲಕವಾಗಿ ಭಗವಂತನ ಮಹಿಮಾ, ಭಗವಂತನ ಮಹಾತ್ಮ್ಯ ಜ್ಞಾನ ನಮಗೆ ಉಂಟಾಗತ್ತೆ. ಅದು ಮುಖ್ಯ. ನಿಜವಾಗಿ ಆಯಾ ಕಕ್ಷದಲ್ಲಿ ಇರುವವರ ಚಿಂತನೆ ಮಾತ್ರ ಮುಖ್ಯವಲ್ಲ, ಯಾಕಂದ್ರೆ ಅವರ ಆ ಕಕ್ಷೆಗಳಲ್ಲಿ ಇದ್ದಾರೆ, ಅವರು ಹಾಗೆ ಇರುವುದಕ್ಕೆ ಕಾರಣ ಭಗವಂತನೇ. ಭಗವಂತ ಎಲ್ಲರ ಒಳಗೆ ನಿಂತು ಅವರವರ ಯೋಗ್ಯತೆಗೆ, ಜೀವ ಸ್ವರೂಪದ ಯೋಗ್ಯತೆಗೆ, ಜೀವ ಸ್ವಭಾವದ ಯೋಗ್ಯತೆಗೆ ತಕ್ಕಂತೆ ಅವರಿಂದ ಕಾರ್ಯಗಳನ್ನು ಮಾಡಿಸುತ್ತಾನೆ, ಅವರು ತಲುಪಬೇಕಾದ ಸ್ಥಾನಗಳನ್ನು ಅವರಿಗೆ ತಿಳಿಸುತ್ತಾನೆ. ಆದ್ದರಿಂದ ಅವರ ಚಿಂತನೆ ಮಾಡುವುದಂದ್ರೆ, ಅವರ ಬಗ್ಗೆ ಯೋಚನೆ ಮಾಡುವುದಂದ್ರೆ ಅವರ ಒಳಗೆ ನಿಂತ ಭಗವದ್ ರೂಪಗಳ ಚಿಂತನೆ ಮಾಡುವುದು, ಆ ಭಗವದ್ ರೂಪಗಳು ಅವರನ್ನು ಹೇಗೆ ನಿಯಮನ ಮಾಡ್ತಾನೆ ಅಂತ ಚಿಂತನೆ ಮಾಡುವುದು ಅಂತ ಅರ್ಥ. ಸೊ ಹೀಗೆ ನಿತ್ಯದಲ್ಲಿ ಚಿಂತಿಸುತ್ತ ನಮಿಸುತ್ತ, ನಿತ್ಯದಲ್ಲಿ ನಮ್ಮಕ್ಕಿಂತ ಉತ್ತಮರಾದವರನ್ನು ನಮಸ್ಕಾರ ಮಾಡ್ತೀವಿ, ಅವರ ಮೂಲಕವಾಗಿ ಭಗವಂತನಿಗೆ ಕೊನೆದಾದ ನಮಸ್ಕಾರ. ಆಕಾಶ ಸ್ವಯಂಥಾಗತ್ರಿ ಸಾಗರಂ ಅಂತ ಹೇಳಿದಂತೆ ಭಗವಂತನಿಗೆ ಎಲ್ಲ ನಮಸ್ಕಾರಗಳು ಹೋಗಿ ಸೇರುತ್ತೆ. ಹೀಗೆ ಭಗವಂತನಿಗೆ ನಿತ್ಯದಲ್ಲಿ ಚಿಂತಿಸುತ್ತ ನಮಿಸುತ್ತ ನಮಸ್ಕಾರವನ್ನು ಮಾಡ್ತಾ ನೃತ್ಯ ನಾನು ಅಹುದು ಎಂಬ ನಾನು ಸೇವಕನಾಗಿದ್ದೀನಿ ಅಂದ್ರೆ ಎಲ್ಲ ನನ್ನಕ್ಕಿಂತ ಮೇಲಿನವರಿಗೆ ಎಲ್ಲರಿಗೂ ನಾನು ಸೇವಕನಾಗಿದ್ದೀನಿ, ಅವರೆಲ್ಲರೂ ಯಥಾಯೋಗ್ಯವಾಗಿ ಅವರವರು ಅವರ ಮೇಲಿನವರಿಗೆ ಸೇವಕರಾಗಿದ್ದಾರೆ, ಎಲ್ಲರೂ ಭಗವಂತನ ಸೇವಕರಾಗಿದ್ದಾರೆ. ಸೊ ಹೀಗೆ ಭಗವಂತನ ಸೇವಕರೆಲ್ಲರೂ ನೃತ್ಯರು ಅನ್ನುವ ತಿಳುವಳಿಕೆ ಇರಬೇಕು. ನೃತ್ಯ ನಾನು ಅಹುದು ಎಂಬ ಭಕ್ತರ ಹಾಗೆ ಭಗವಂತನ ನೃತ್ಯನು ನಾನಾಗಿದ್ದೀನಿ. ಇದು ಮುಕುಂದಮಾನದಲ್ಲಿ ಒಂದು ಬರುತ್ತೆ, ಕೃಷ್ಣತ್ವದೀಯ ಪದ ಪಂಕಜ ಪಂಜರಾಂತ ಮಧ್ಯವ ಮೇ ವಿಶತು ಮಾನಸಾದಹಂಸ ಅಂತ ಹೇಳುವಾಗ ಒಂದು ಹೇಳ್ತಾರೆ ಏನಂದ್ರೆ, ತದ್ಭೃತ್ಯ ಭೃತ್ಯ ಪರಿಸಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂಸ್ಪರ ಲೋಕನಾಥ ಅಂತೇಳಿ. ಭಗವಂತನ ಭೃತ್ಯರ ಒಳಗೆ ಆ ಭಗವದ್ ರೂಪಗಳಿವೆ, ಅವರ ಒಳಗೆ ಆ ಭಗವಂತನ ಸೇವಕರ 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 ಭೃತ್ಯ ಪರಂಪರೆಯಲ್ಲಿ ಕೊನೆದಾದವರ ಭೃತ್ಯನು ನಾನಾಗಿರ್ತೀನಿ ಅಂತ ಭಕ್ತನಾದವನು ಭಗವಂತನ ಚಿಂತನೆಯನ್ನು ಹಾಗೆ ಭಗವದ್ ಭಕ್ತರ ಮೂಲಕವಾಗಿ ಮಾಡಬೇಕು ಅಂತೇಳಿ. ಸೊ ಭಕ್ತರ ಚಿತ್ತದಲ್ಲಿ ನೆಲೆಗೊಂಡು ಕರುಣಿಪರು ಅಖಿಲ ಸೌಖ್ಯಗಳ, ಹೀಗೆ ಚಿಂತನೆ ಮಾಡಿದರೆ ಅವರೆಲ್ಲರೂ ನಮಗಿಂತ ಉತ್ತಮರಾದ ದೇವತೆಗಳಾಗಲಿ, ಅವರ ಒಳಗೆ ನಿಂತ ಭಗವದ್ ರೂಪಗಳು ಎಲ್ಲರೂ ಕೂಡ ಇವರೆಲ್ಲರೂ ಕೂಡ ಕರುಣಿಪರು ಪ್ರಥಮವನ್ನು ಪ್ರಸಾದ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಏನು ಅಖಿಲ ಸೌಖ್ಯಗಳನ್ನು ಕರುಣಿಪರು, ನಮಗೆ ಸಿಗಬೇಕಾಗಿದ ಲೌಕಿಕ ಸುಖಗಳು ಅದಕ್ಕಿಂತ ಶ್ರೇಷ್ಠವಾದಂತಹ ಪಾರಲೌಕಿಕ ಸುಖಗಳು ಅದಕ್ಕಿಂತ ಮುಖ್ಯತಮವಾಗಿ ಮೋಕ್ಷದ ಸುಖ ಅದು ನಮಗೆ ಸಿಗುವಂತೆ ಅನುಗ್ರಹ ಮಾಡ್ತಾರೆ. ಅಂದ್ರೆ ಅವರು ನಮಗೆ ಸರಿಯಾದ ದಾರಿಯಲ್ಲಿ ಇರ್ತಾರೆ, ಭಗವಂತ ನಮಗೆ ಮೋಕ್ಷದಾಯಕನಾಗ್ತಾನೆ. ವಾಸುದೇವ ರೂಪ ಭಗವಂತ ನಮಗೆ ಮೋಕ್ಷವನ್ನು ಪ್ರಸಾದ ಮಾಡ್ತಾನೆ. ಯಾಕೆ ಅಂದ್ರೆ ನಾವು ಆ ಭಗವದ್ ರೂಪಗಳನ್ನು ಎಲ್ಲ ಕಡೆ ಚಿಂತನೆ ಮಾಡ್ತಾ ಇರುವ ಕಾರಣದಿಂದ ಆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಮನುಷ್ಯೋತ್ತಮರ ತಾರತಮ್ಯ ಆದ ಮೇಲೆ ಅಲ್ಲಿ ಹೇಳ್ತಾರೆ ಮುಕ್ತಿ ಯೋಗ್ಯರಾದಂತಹ ಇತರ ಜೀವರಾಶಿಗಳು. ಸೊ ಜಂಗಮ ಸ್ಥಿವರ ಅಂದ್ರೆ ಮೂವಬಲ್, ಅಲ್ಲಲ್ಲಿ ಕದಲಾಡುವಂತಹ ಜೀವರಾಶಿಗಳಿದ್ದರೆ ಸ್ಥಾವರವಾಗಿರುವಂತಹ ಜೀವರಾಶಿಗಳು, ಅಂದರೆ ನಿಜವಾಗಿ ಅದರ ಒಳಗಿರುವ ಸ್ವರೂಪತಃ ಇರುವ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಹೇಳ್ತಾರೆ ದ್ರುಮಲತಾ ತೃಣ ಗುಲ್ಮ ಜೀವರು ಕ್ರಮದಿ ನೀಚರು ಇವರಿಗಿಂತ ಅಧಮರೆನಿಸುವರು, ನಿತ್ಯ ಬದ್ಧರಿಗಿಂತಲೂ ಅಜ್ಞಾನಿ ತಮಸಿಯೋಗ್ಯರ ಕೃತ್ಯರು ಅಧಮರು ಅಮರುಷಾದ್ಯಭಿಮಾನಿ ದೈತ್ಯರು ನಮುಚಿ ಮೊದಲಾದ ಅವರಿಗಿಂತಲಿ ವಿಪ್ರಚಿತಿ ನೀಚ ಅಂತೇಳಿ ಈ ಒಂದು ಆ ಮುಕ್ತಿಯೋಗ್ಯರಾದಂತಹ ಸ್ಥಾವರ ಜೀವರಾಶಿಗಳು ನಿತ್ಯ ಸಂಸಾರಿಗಳು ಅವರಿಗಿಂತ ಕಳಗಿರುವಂತಹ ದೈತ್ಯರು ಆ ಎಲ್ಲರ ಸಮಾಚಾರವನ್ನು ಬಹಳ ಸಂಕ್ಷೇಪವಾಗಿ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದು ಶಬ್ದ ದ್ರುಮ ಅಂದರೆ ಮರಗಳು, ಗಿಡಗಳು, ಮರಗಳು ಟ್ರೀಸ್ ಅಂತೀವಲ್ವ, ಅವು ದ್ರುಮಗಳು. ಅಂದರೆ ಈ ನಾವು ಈ ದ್ರುಮಗಳೇ ಅಂದ್ರೆ ಇಲ್ಲಿರುವಂತಹ ವೃಕ್ಷಾದಿಗಳೇ ಮೋಕ್ಷಕ್ಕೆ ಹೋಗೋದಿಲ್ಲ, ಆ ವೃಕ್ಷಾದಿಗಳ ಒಳಗೆ ಇರುವಂತಹ ಜೀವರಾಶಿಗಳು ಅವರು ಸ್ವರೂಪತಃ ವೃಕ್ಷವಾಗಿದ್ದರೆ ಅಂದ್ರೆ ಗಿರ ಮಡಗಳ ಮರಗಳು ಗಿಡಗಳು ಇವರ ಒಳಗೆ ಈ ಮರ ಗಿಡಗಳ ಒಳಗೆ ನಿಂತಿರುವ ಸ್ವರೂಪತಃ ದ್ರುಮಗಳಾಗಿರುವಂತಹ ಜೀವರಾಶಿಗಳು ಯಾರಿದ್ದಾರೋ ಅವರು ಮುಕ್ತಿಯೋಗ್ಯರಾದವರು ಅಂತಹ ಅವರು. ಅದೇ ವಿಧವಾಗಿ ಲತಾ, ಲತಾ ಅಂತ ಹೇಳಿದ್ರೆ ಕ್ರೀಪರ್ಸ್ ಅಂತೀವ, ಬಳ್ಳಿಗಳು ಕ್ರೀಪರ್ಸ್ ಅಂತೀವಲ್ವ, ಅವು ಲತಾ. ಲತಾ ಅದಾದ್ಮೇಲೆ ತೃಣ, ತೃಣ ಅಂತ ಹೇಳಿದ್ರೆ ಗ್ರಾಸ್ ಅಂತೀವಲ್ವ, ಹುಲ್ಲು, ಹುಲ್ಲು ಕಡ್ಡಿ ಮುಂತಾದವರು ತೃಣ ಜೀವರಾಶಿಗಳು. ಇದು ಸ್ವರೂಪತಃ ತೃಣ ಜೀವರು ಅಂದ್ರೆ ಇವೆಲ್ಲವೂ ಸ್ವರೂಪತಃ ನಾವು ಚಿಂತನೆ ಮಾಡಬೇಕಾಗಿದ್ದು ಸ್ವರೂಪತಃ ದ್ರುಮಗಳಾದವರು, ಮರಗಳಾದವರು ಸ್ವರೂಪತಃ, ಲತೆಗಳು ಬಳ್ಳಿಗಳಾದವರು ಸ್ವರೂಪತಃ, ತೃಣಗಳು ತೃಣಜೀವರು ಯಾರಿದ್ದಾರೋ ಅವರು, ಗುಲ್ಮ ಅಂತ ಹೇಳಿದರೆ ಪೊದೆಗಳಂತೀವಲ್ಲ ಶ್ರಬ್ ಅಂತೀವಲ್ಲ ಶ್ರಬ್ಸ್. ಸೊ ಆ ಗುಲ್ಮ ಸ್ವರೂಪತಃ ಗುಲ್ಮರಾದಂತಹ ಜೀವರಾಶಿಗಳು ಇಂತಹ ಇವರೆಲ್ಲರೂ ಕೂಡ ಕ್ರಮದಿ ನೀಚರು, ಒನ್ ಈಸ್ ಲೆಸ್ ದನ್ ದಿ ಅದರ್. ಅಂದರೆ ಮನುಷ್ಯೋತ್ತಮರ ಆದ ಮೇಲೆ ಮುಕ್ತಿಯೋಗ್ಯರಾದಂತಹ ಮನುಷ್ಯರ ಆದ ಮೇಲೆ ಮುಕ್ತಿಯೋಗ್ಯರಾದಂತಹ ಮರ ಜೀವರಾಶಿಗಳು, ಅದಾದ ಮೇಲೆ ಮುಕ್ತಿಯೋಗ್ಯರಾದಂತಹ ಲತಾದಿಗಳು, ಅದಾದ ಮೇಲೆ ಮುಕ್ತಿಯೋಗ್ಯರಾದ ತೃಣಜೀವಿಗಳು, ಅದಾದ ಮೇಲೆ ಮುಕ್ತಿಯೋಗ್ಯರಾದ ಗುಲ್ಮಜೀವಿಗಳು ಅಂದ್ರೆ ಪೊದೆ ಪೊದಾರ ಮುಂತಾದ್ದು ಶ್ರಬ್ಸ್, ಆ ಜೀವರಾಶಿಗಳು ಅವರೆಲ್ಲರೂ ಕೂಡ ಕ್ರಮದಿ ನೀಚರು, ಒಬ್ಬರಿಗಿಂತ ಒಬ್ಬರು ಕಡಿಮೆಯಾಗಿದ್ದಾರೆ. ಇವರಿಗಿಂತ ಅಧಮರು ಎನಿಸುವರು, ಈ ಮುಕ್ತಿಯೋಗ್ಯರಾದಂತಹ ಜೀವರಾಶಿಗಳಿಗಿಂತ ಅಧಮರಾದವರು ಕೆಳಗಿನ ಕಕ್ಷದವರು ನಿತ್ಯಬದ್ಧರು, ನಿತ್ಯ ಸಂಸಾರಿಗಳು ಯಾರಿದ್ದಾರೋ ಅವರು ನಿತ್ಯಬದ್ಧರು, ಅವರು ನಿತ್ಯ ಸಂಸಾರಿಗಳಾದವರು, ಅವರು ಈ ಮುಕ್ತಿಯೋಗ್ಯರಿಗಿಂತ ಕಡಿಮೆ ಕಕ್ಷದವರಾಗಿದ್ದಾರೆ. ಆ ನಿತ್ಯ ಸಂಸಾರಿಗಳು, ನಿತ್ಯಬದ್ಧರಂದ್ರೆ ನಿತ್ಯ ಸಂಸಾರಿಗಳು, ಆ ನಿತ್ಯ ಸ್ವರೂಪತಃ ನಿತ್ಯ ಸಂಸಾರಿಗಳಾದವರು ಅವರಿಗಿಂತಲೂ ಅಜ್ಞಾನಿ, ಅಜ್ಞಾನದಿಂದ ಕೂಡಿರುವಂತಹ ಅವರು ಯಾರು, ದೈತ್ಯರು ಯಾರಿದ್ದಾರೋ ತಮಸ್ಸಿಗೆ ಯೋಗ್ಯರು ಅಂದ್ರೆ ಅಂಧ ತಮಸ್ಸಿಗೆ ಯೋಗ್ಯರಾದಂತಹ ಅಜ್ಞಾನದಿಂದ ತುಂಬಿರುವಂತಹ ದೈತ್ಯರು ಯಾರಿದ್ದಾರೋ ಅವರು ಆ ತಮಸ್ಸಿಗೆ ಯೋಗ್ಯರ ಭೃತ್ಯರು ಅಧಮರು, ಅವರು ಆ ತಮಸ್ಸಿಗೆ ಯೋಗ್ಯ ಅಂದ್ರೆ ತಮೋಯೋಗ್ಯರಿಗೆ ಭೃತ್ಯರು, ತಮೋಯೋಗ್ಯರಿದ್ದಾರೆ, ಆ ತಮೋಯೋಗ್ಯರು ಒಬ್ಬರಿಗಿಂತ ಒಬ್ಬರು ಕಡಿಮೆಯವರಾಗಿದ್ದಾರೆ. ಹಾಗೆ ಅಂದ್ರೆ ಇದು ಹೇಗೆ ಅಂದ್ರೆ ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ನಂಬರ್ ಒಂದಕ್ಕಿಂತಲೂ ನೆಗೆಟಿವ್ ಮೈನಸ್ ಒನ್ ಇಸ್ ಲೆಸ್ ದನ್ ಪಾಸಿಟಿವ್ ಒನ್, ಆ ನೆಗೆಟಿವ್ ಮೈನಸ್ ಟು ಇಸ್ ಲೆಸ್ ದನ್ ನೆಗೆಟಿವ್ ಮೈನಸ್ ಒನ್, ನೆಗೆಟಿವ್ ಮೈನಸ್ ತ್ರೀ ಲೆಸ್ ದನ್ ನೆಗೆಟಿವ್ ಮೈನಸ್ ಟು, ಹಾಗೆ ಹೋಗ್ತಾ ಇದ್ರೆ ನೆಗೆಟಿವ್ ಮೈನಸ್ ಇನ್ಫಿನಿಟಿ ವರೆಗೂ ಹೊರಟೋಗುತ್ತೆ. ಸೊ ಆಕ್ಚುಲ್ ಆಗಿ ಅಂದ್ರೆ ಹೇಗಾದರೆ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಇವರು ಮುಕ್ತಿಯೋಗ್ಯರಲ್ಲಿ ಶ್ರೇಷ್ಠರಾಗಿದ್ದಾರೋ ಜೀವೋತ್ತಮರಾಗಿದ್ದಾರೋ, ಹಾಗೆ ನಿತ್ಯ ಸಂಸಾರಿಗಳ ಒಳಗೆ ಪುರಂಜನ ಎಲ್ಲರಿಗಿಂತ ನಿತ್ಯ ಸಂಸಾರ ಒಳಗೆ ಮೇಲಿರುವವನು ಅವನಿಗೆ ಅಂದ್ರೆ ಈ ಕಲಾಗಿನ ಮಟ್ಟದಲ್ಲಿರುವ ಮುಕ್ತಿಯೋಗ್ಯರಿಗಿಂತ ನಿತ್ಯ ಸಂಸಾರಿಗಳು ಕಡಿಮೆಯಾಗಿದ್ದಾರೆ. ಆ ನಿತ್ಯ ಸಂಸಾರಿಗಳಿಗಿಂತ ಒಬ್ಬರೊಬ್ಬರು ಅಂದ್ರೆ ಅಲ್ಪ ದೈತ್ಯಾರಿದ್ದಾನೆ ಅವನು ಸ್ವಲ್ಪ ಕಡಿಮೆ, ಅಂದ್ರೆ ಆ ನಿತ್ಯ ಸಂಸಾರಿಗಿಂತ ಅಲ್ಪ ದೈತ್ಯನಾದವನು ಕಡಿಮೆ ಆಗಿದ್ದಾನೆ. ಆ ದೈತ್ಯರು ಮೇಲೆ 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 ಕಕ್ಷಕ್ಕೆ ಅಂದ್ರೆ ಹೈಯರ್ ಅಂದ್ರೆ ಅದು ಹೈಯರ್ ನೆಗೆಟಿವ್ ಆಗುತ್ತೆ. ಆದ್ದರಿಂದ ಕಳಾಗೆ ಮಟ್ಟದಲ್ಲಿ ಇರುವವನು ಕಲಿ, ಆ ಕಲಿಯಾದವನು ಅವನು ಕಳಾಗಿನ ಮಟ್ಟದಲ್ಲಿ ಇರುವವನು ಅವನು ಎಲ್ಲರಿಗಿಂತ ನೀಚನಾಗಿದ್ದಾನೆ. ಅದಕ್ಕೆ ಹೇಗಾದ್ರೆ ಜೀವೋತ್ತಮರಾಗಿ ವಾಯುದೇವರಿದ್ದಾರೋ ಹಾಗೆ ಜೀವಾಧಮನಾಗಿ ಕಲಿ ಇದ್ದಾನೆ, ಅವನು ಸ್ಥಾವರ ಜೀವರಾಶಿಗಳಿಗಿಂತ ನೀಚನಾಗಿದ್ದಾನೆ ಅನ್ನೋದು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗಿದ್ದಂತಹ ವಿಷಯ. ಅದು ಹೇಳ್ತಾ ಇದ್ದಾರೆ ತಮಸಿ ಯೋಗ್ಯರ ಭೃತ್ಯರು ಅಧಮರು ಅಂತಹ ಅವರು ಅಧಮರಾಗಿದ್ದಾರೆ. ಅದಾದ ಮೇಲೆ ಅಮರುಷಾದ್ಯ ಅಭಿಮಾನಿ, ಅಮರುಷ ಆದಿ ಅಭಿಮಾನಿ. ಅಮರುಷ ಅಂತ ಹೇಳಿದರೆ ನಮಗೆ ಕಾಮಕ್ರೋಧ ಲೋಭ ಮೋಹ ಮದಮಾಶ್ಚರ್ಯಗಳು ಇತ್ಯಾದಿ ಕೆಟ್ಟ ಗುಣಗಳು ಯಾವುದಿದೋ ಅವುಗಳಿಗೆ ಅಭಿಮಾನಿಗಳಾದವರಿದ್ದಾರೆ. ಅವರೆಲ್ಲರೂ ಕೂಡ ಅಮರುಷ ಆದಿ ಅಭಿಮಾನಿಗಳಂದ್ರೆ ತತ್ವ ಅಭಿಮಾನಿ ದೈತ್ಯರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಕಡಿಮೆ ಕಕ್ಷದಲ್ಲಿ ಬರ್ತಾ ಇರ್ತಾರೆ. ಸೊ ಒಬ್ಬರಿಗಿಂತ ಒಬ್ಬರು ಕಡಿಮೆ, ಯಾರು ಆ ದೈತ್ಯತ್ವ ಜಾಸ್ತಿ ಆಗ್ತಾ ಆಗ್ತಾ ಅವರು ಕಡಿಮೆ ಕಡಿಮೆ ಕಕ್ಷದಲ್ಲಿ ಹೋಗ್ತಾರೆ. ದೈತ್ಯ ಸ್ವಭಾವ ಹೆಚ್ಚೆಚ್ಚು ಬೆಳೀತಾ ಹೋದರೆ ಅವರು ಕಳಕಳಗಿನ ಕಕ್ಷಕ್ಕೆ ಹೋಗ್ತಾ ಇರ್ತಾರೆ. ಹೀಗೆ ಅಭಿಮಾನಿ ದೈತ್ಯರು ಯಾರಂದ್ರೆ ಉದಾಹರಣೆ ಕೊಡ್ತಾರೆ, ನಮುಚಿ ಮೊದಲಾದ ಅವರಿಗಿಂತಲೇ ವಿಪ್ರಸಿತಿ ನೀತ. ನಮುಚಿ ಅಂತ ಒಬ್ಬ ದೈತ್ಯನ ಹೆಸರು. ಆ ನಮುಚಿ ಅನ್ನುವ ದೈತ್ಯ ಯಾಗಿದ್ದಾನೋ ಆ ನಮುಚಿ ಅನ್ನುವ ದೈತ್ಯ ಅವನಿಗಿಂತಲೂ ವಿಪ್ರಚಿತಿ ನೀಚ. ವಿಪ್ರಚಿತಿ ಅನ್ನುವ ಇನ್ನೊಂದು ದೈತ್ಯ, ಅವನು ಇನ್ನೂ ಕಳಗಿನ ಕಕ್ಷದವರಾಗಿದ್ದಾನೆ. ಹೀಗೆ ನಮುಚಿ ನಮುಚಿಕ್ಕಿಂತಲ ಕಳಗೆ ವಿಪ್ರಚಿತಿ ವಿಪ್ರಚಿತಿಕ್ಕಿಂತಲೂ ಕಡಿಮೆಯಾದವರು ಹೀಗೆ ದೈತ್ಯರು ಬರ್ತಾ ಇರ್ತಾರೆ. ಕೊನೆದಾಗಿ ಲಾಸ್ಟ್ ಬಟ್ ಒನ್ ಆಗಿರುವಂತಹ ಅವರು ಅಲಕುಮಿ. ಅಲಕುಮಿ ಅಂದ್ರೆ ಅಲಕ್ಷ್ಮಿ. ಅಲಕ್ಷ್ಮಿ ಅಂತ ಹೇಳಿದರೆ ಕಲಿಯ ಪತ್ನಿ. ಹಾಗಾದರೆ ಮೇಲಿನ ಕಕ್ಷದಲ್ಲಿಂದ ನಾವು ಬಂದಾಗ ವಾಯು ಬ್ರಹ್ಮವಾಯುಗಳು, ಅದರ ಕಳಗಿನ ಕಕ್ಷೆ ಸರಸ್ವತಿ ಭಾರತಿಗಳು. ಹಾಗೆ ಇನ್ನೂ ದೈತ್ಯರ ಒಳಗೆ ಬರ್ತಾ ಬರ್ತಾ ಕಳಗಿನ ಕಕ್ಷ ಅಂತ ಹೇಳಿದ್ರೆ ಲಾಸ್ಟ್ ಬಟ್ ಒನ್ ಬಾಟಮ್ ನಲ್ಲಿ ಇರುವಂತಹ ಅವರು ಈ ಅಲಕ್ಷ್ಮಿ. ಅಲಕ್ಷ್ಮಿ ಅನ್ನೋಳು ಆ ಪಾಸಿಟಿವ್ ನಲ್ಲಿ ಸರಸ್ವತಿ ಭಾರತಿಗಳಿಗೆ ಕರೆಸ್ಪಾಂಡ್ ಆಗುತ್ತಾಳೆ. ಸೊ ಈ ಲಾಸ್ಟ್ ಬಟ್ ಒನ್ ಕಳಗಿನ ಕಕ್ಷದವಳು ಅವಳು ಅಲಕ್ಷ್ಮಿ ಆಗಿದ್ದಾಳೆ. ಆ ಅಲಕ್ಷ್ಮಿ ಅನ್ನೋಳು ಕಲಿಪುರುಷನ ಪತ್ನಿಯಾಗಿದ್ದಾಳೆ. ಸೊ ಅಲಕ್ಕೆ ಹೇಳ್ತಾರೆ ಅಲಕುಮಿಯು ತಾ ನೀಚಳೆ. ನೆಕ್ಸ್ಟ್ ಬರುತ್ತೆ ಈ ಪದ್ಯದಲ್ಲಿ ಧುಮಲತಾ ತೃಣ ಗುಲ್ಮ ಜೀವರು ಕ್ರಮದಿ ನೀಚರು ಇವರಿಗಿಂತ ಧಮರಿಸುವರು ನಿತ್ಯ ಬದ್ಧರಿಗಿಂತ ಲಜ್ಞಾನಿ ತಮಸಿ ಯೋಗ್ಯರ ಭೃತ್ಯರ ಧಮರು ಅಮರುಷಾದ್ಯ ಅಭಿಮಾನಿ ದೈತ್ಯರು ನಮುಚಿ ಮೊದಲಾದವರಿಗಿಂತಲಿ ವಿಪ್ರಚಿತಿ ನೀಚ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಅಲಕುಮಿಯುತ ನೀಚಲೆ ನಿಪಳು ಕಳಿ ಪರಮ ನೀಚ ತಮ ಅವನಿಂದ ಉಳಿದ ಪಾಪಿಗಳಿಲ್ಲ ನೋಡಲು ಈ ಜಗತ್ತ್ರಯದಿ ಮಲ ವಿಸರ್ಜನ ಕಾಲದಲ್ಲಿ ಕತ್ತಲೆಯೊಳಗೆ ಕಶ್ಮಲ ಕುಮಾರ್ಗ ಸ್ಥಳಗಳಲ್ಲಿ ಚಿಂತನೆಯ ಮಾಡುವುದು ಬಳ್ಳವರು ನಿತ್ಯ. ಇಲ್ಲಿ ಬಹಳ ಒಂದು ಯೋಚನೆ ಮಾಡಬೇಕಾಗಿದೆ, ವಿಚಾರಗಳು ತುಂಬಾ ಬರುತ್ತೆ. ಮೇಲ್ನೋಟದ ಅರ್ಥ ನೋಡೋಣ, ಆಮೇಲೆ ಒಳಗಿನ ಅರ್ಥ ನೋಡೋಣ. ಅಲಕ್ಷ್ಮಿ ಅಲಕ್ಷ್ಮಿ ಅಲಕ್ಷ್ಮಿಯಾದವಳು ತಾ ನೀಚಲೆನಿಪಳು ಬಹಳ ನೀಚಲಾದವಳು ಬಹಳ ಕೆಳಗಿನ ಮಟ್ಟದವಳಾಗಿದ್ದಾಳೆ. ಅವಳಿಗಿಂತಲೂ ನೀಚ ಯಾರು ಅಂತ ಹೇಳಿದ್ರೆ ಆ ಅಲಕ್ಷ್ಮಿಗಿಂತ ನೀಚನಾದವನು ಒಬ್ಬನೇ ಕಲಿಪುರುಷ ಒಬ್ಬನೇ. ಅದಕ್ಕೆ ಕಲಿ ಅವನು ಪರಮ ನೀಚ, ಎಲ್ಲರಿಗಿಂತಲೂ ಪರಮ ನೀಚನಾಗಿದ್ದಾನೆ. ಸೊ ಅಲಕ್ಷ್ಮಿ ನೀಚಲಾದರೆ ಕಲಿಪುರುಷ ಪರಮ ನೀಚನಾಗಿದ್ದಾನೆ. ಪರಮ ನೀಚ ತಮ ಅಂತೇಳಿ ಅಂದ್ರೆ ಅಲಕ್ಷ್ಮಿಯೇ ಪರಮ ನೀಚಲ್ ಅಂತ ಹೇಳಿದ್ರೆ ಕಲಿಪುರುಷ ಪರಮ ನೀಚ ತಮನಾಗುತ್ತಾನೆ, ಅಂದ್ರೆ ಬಾಟಮ್ ಮೋಸ್ಟ್ ಅಂತ ಹೇಳಿ. ಪರಮ ನೀಚ ತಮನಾದಂತಹ ಕಲಿಪುರುಷನು ಅವನು ಹೇಳ್ತಾರೆ ಪರಮ ನೀಚನು ನೀಚ ತಮನು. ಸೊ ಕಲಿ ಪರಮ ನೀಚ ತಮನು ಅವನಿಂದ ಉಳಿದ ಆ ಪರಮ ನೀಚ ತಮನಾದ ಆ ಕಲಿಕ್ಕಿಂತಲೂ ಮಿಕ್ಕವರು ಯಾರು ಕೂಡ. ಸೊ ಉಳಿದ ಪಾಪಿಗಳು ಇಲ್ಲ ನೋಡಲು ಈ ಜಗತ್ತೇ, ಅಂದ್ರೆ ಆ ಕಲಿಪುರುಷನಿಕ್ಕಿಂತ ಅಧಮನಾದಂತಹ ಪಾಪಿ ಇನ್ನೊಬ್ಬನು ಈ ಮೂರು ಲೋಕಗಳಲ್ಲಿಯೂ ಎಲ್ಲಿ ಇಲ್ಲ. ಅಂದ್ರೆ ಈಸ್ ದ ಬಾಟಮ್ ಮೋಸ್ಟ್ ಅಂತ ಅರ್ಥ. ಸೊ ಕಲಿ ಪರಮನೀಚತಮನ್ ಎನಿಪನು, ಆ ಕಾರಣದಿಂದ ಕಲಿ ಪರಮ ನೀಚತಮನ್ ಅವನಿನ್ ಉಳಿದ ಪಾಪಿಗಳಿಲ್ಲ ನೋಡಲು ಈ ಜಗತ್ತ್ರಯದಿ, ಈ ಮೂರು ಲೋಕಗಳ ಒಳಗೆ ಕೂಡ ಪರಮ ನೀಚತಮನಾದ ಕಲಿಕ್ಕಿಂತಲೂ ನೀಚನಾದ ಪಾಪಿನ ಯಾರು ಇಲ್ಲ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಒಂದು ಸಮಾಚಾರ ಬರ್ತಾ ಇದೆ, ಏನು ಅಂತ ಹೇಳಿದರೆ, ನಾವು ಅವರ ಬಗ್ಗೆ ಯಾವಾಗ ಯೋಚನೆ ಮಾಡಬೇಕು, ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳುವಾಗ, ಮಲ ವಿಸರ್ಜನ ಕಾಲದಲ್ಲಿ ಕತ್ತಲೆಯೊಳಗೆ ಕಶ್ಮಲ ಕುಮಾರ್ಗ ಸ್ಥಳಗಳಲ್ಲಿ ಚಿಂತನೆಯ ಮಾಡುವುದು ಬಲ್ಲವರು ನಿತ್ಯ. ನಿತ್ಯ ಯಾವಾಗಲೂ ಕೂಡ ಬಲ್ಲವರು, ತಿಳಿದವರು, ಜ್ಞಾನಿಗಳಾದವರು ಏನು ಮಾಡಬೇಕಂದ್ರೆ, ಮಲವಿಸರ್ಜನ ಕಾಲದಲ್ಲಿ ಕತ್ತೆ ಅಂದ್ರೆ ಈ ಕಲಿಪುರುಷ ಮುಂದಾದವರ ಬಗ್ಗೆ ಚಿಂತನೆ ಎಲ್ಲಿ ಮಾಡಬೇಕು ಅಂದ್ರೆ, ಅವರ ಬಗ್ಗೆ ಚಿಂತನೆ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕಂದ್ರೆ, ಮಲವಿಸರ್ಜನ ಕಾಲದಲ್ಲಿ ಅಂದ್ರೆ ಮಲವನ್ನು ವಿಸರ್ಜನೆ ಮಾಡುವ ಕಾಲದಲ್ಲಿ ಅವರನ್ನು ನೆನೆಯಬೇಕು. ಡೆಫೆಕೇಶನ್ ಅಂತೀವಲ್ಲ, ಹಾಗೆ ಮಾಡುವ ಸಮಯದಲ್ಲಿ ನೆನೆಯಬೇಕು ಅಂತ ಹೇಳಿ. ಅದೇ ವಿಧವಾಗಿ ಕತ್ತಲೆಯೊಳಗೆ, ಗಾಢಾಂಧಕಾರದ ಒಳಗೆ ಆ ಕಲಿಪುರುಷ ಅಲಕ್ಷ್ಮಿ ಮುಂತಾದವರನ್ನ ಬಗ್ಗೆ ಯೋಚನೆ ಮಾಡಬೇಕು. ಕಶ್ಮಲ, ಕಶ್ಮಲ ಅಂದ್ರೆ ಇಂಪ್ಯೂರಿಟೀಸ್, ಕುಮಾರ್ಗ ಕೆಟ್ಟ ದಾರಿಗಳು, ಕಶ್ಮಲ ಕುಮಾರ್ಗ ಇಂಪ್ಯೂರಿಟೀಸ್ ಕೆಟ್ಟ ದಾರಿಗಳು ಇರುವ ಸ್ಥಳಗಳಲ್ಲಿ, ಅಂತಹ ಸ್ಥಳಗಳಲ್ಲಿ ಚಿಂತನೆಯ ಮಾಡುವುದು ಬಲ್ಲವರು, ಬಲ್ಲವರು ಚಿಂತನೆಯ ಮಾಡುವುದು, ತಿಳಿದವರು ಜ್ಞಾನಿಗಳಾದವರು ಅಲ್ಲಿ ಚಿಂತನೆ ಮಾಡಬೇಕು ಅಂತೇಳಿ. ಇದು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ, ಬಹಳ ವಿಚಿತ್ರವಾಗಿದಲ್ಲವಾ. ನಾವು ಕಲಿಪುರುಷ ಮುಂತಾದವರ ಚಿಂತನೆಯನ್ನು ಯಾಕೆ ನಾವು ಮಲವಿಸರ್ಜನ ಕಾಲದಲ್ಲಿಯೂ ಕಶ್ಮಲ ಕುಮಾರ್ಗ ಸ್ಥಳಗಳಲ್ಲಿ ಕತ್ತಲೆಯೊಳಗೆ ಗಾಢಾಂಧಕಾರದಲ್ಲಿ ಅಲ್ಲಿ ಯಾಕೆ ನಾವು ಕಲಿಪುರುಷನ ಚಿಂತೆ, ಆಮೇಲೆ ಅಲಕ್ಷ್ಮಿಯ ಚಿಂತೆ ಅಲ್ಲಿ ಯಾಕೆ ಮಾಡಬೇಕು? ಅದರ ಅವ್ರ ಚಿಂತೆ ಮಾಡದೇನೆ ಇರಬಹುದು, ಇಲ್ಲ ನಾ ಸಾಮಾನ್ಯ ಸಮಯದಲ್ಲಿ ಚಿಂತನೆ ಮಾಡಬಹುದು. ಹಾಗೆ ಇಲ್ಲದೆ ಸಾಮಾನ್ಯ ಸಮಯದಲ್ಲಿ ಚಿಂತನೆ ಮಾಡೋದು ಬೇಡ, ಚಿಂತನೆ ಮಾಡದೇನೆ ಇರ್ತೀವಿ ಅಂದ್ರೆ ಹಾಗೂ ಬೇಡ. ನೀವು ಈ ವಿಧವಾಗಿ ನಿತ್ಯ ಮಲವಿಸರ್ಜನಾದ ಅಂದ್ರೆ ಇಂಪ್ಯೂರ್ ಆಕ್ಷನ್ಸ್ ಮಾಡುವಾಗ ಅವ್ರ ಚಿಂತನೆ ಮಾಡ್ರಿ ಅಂತ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಇದರ ಒಳಗಿನ ಅರ್ಥ, ಆ ಎಲ್ಲ ಕೆಟ್ಟ ಸ್ಥಳಗಳಲ್ಲಿ ಕೂಡ ಅವರ ಒಂದು ಹೇಗೆ ಆದರೆ ಭಗವಂತನ ಸನ್ನಿಧಾನ ಒಳ್ಳೆ ಸ್ಥಳಗಳಲ್ಲಿ, ಸಾಲಗ್ರಾಮಾದಿಗಳಲ್ಲಿ ಭಗವಂತನ ಸನ್ನಿಧಾನವಿದ್ದಂತೆ, ಈ ಕೆಟ್ಟ ಕೆಟ್ಟ ಸ್ಥಳಗಳಲ್ಲಿ ಎಲ್ಲರಿಗೂ ಕೂಡ ಈ ಕಲಿಪುರುಷನ ಪ್ರಭಾವ ತುಂಬಿರುತ್ತೆ ಅಂತ. ಅಂದ್ರೆ ಆ ಕೆಟ್ಟ ಸ್ಥಳಗಳಲ್ಲಿ ಈಗ ಮಲವಿಸರ್ಜನೆ ಮಾಡದೆ ಎಲ್ಲಕ್ಕಾಗೋದಿಲ್ಲ, ಹೋಗಲೇಬೇಕು. ಆದ್ದರಿಂದ ಅಲ್ಲಿ ಹೋದಾಗ ಅಲ್ಲಿ ತುಂಬಿರುವ ಆ ಕೆಡ ಸ್ವಭಾವದಾದಂತಹ ಅವರು ನಮ್ಮನ್ನು ಬಂದು ನಮಗೆ ತೊಂದರೆ ಕೊಡ್ಲಿಕ್ಕೆ ಕಾದಿರ್ತಾರೆ. ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ, ಅಲ್ಲಿ ಆ ಅವರ ಚಿಂತನೆ ಮಾಡುವುದು ಅಂತ ಹೇಳಿದ್ರೆ, ಆ ಕೆಟ್ಟ ಜೀವರಾಶಿಗಳ ಒಳಗೆ ನಿಂತು ವಾಯುದೇವರು, ಆ ವಾಯುದೇವರ ಒಳಗೆ ನಿಂತು ಪರಮಾತ್ಮ ಅವರಿಗೆ ಆ ಕೆಟ್ಟ ದಾರಿಯಲ್ಲಿ ಹೋಗುವಂತೆ ಪ್ರೇರಣೆಯನ್ನು, ಶಕ್ತಿಯನ್ನು ಕೊಡ್ತಾನೆ. ಪರಮಾತ್ಮ ಕೊಡ್ತಾನೆ, ವಾಯುದೇವರು ಕೊಡ್ತಾರೆ, ಅವರ ಒಳಗೆ ನಿಂತು ಅವರಿಂದ ಕೆಟ್ಟ ಕಾರ್ಯಗಳನ್ನು ಮಾಡಿಸುತ್ತಾರೆ. ಆದ್ದರಿಂದ ಈ ಕೆಟ್ಟ ಸ್ಥಳಗಳಲ್ಲಿ ಅಂದ್ರೆ ಮಲವಿಸರ್ಜನಕ್ಕೆ ಹೋಗಬಾರ್ದಂತಲ್ಲ, ಮಲವಿಸರ್ಜನಕ್ಕೆ ಅವೆಲ್ಲ ನೇಚರ್ಸ್ ಕಾಲ್ಸ್ ನಾವು ಮಾಡಲೇಬೇಕು. ನೇಚರ್ಸ್ ಕಾಲ್ಸ್ ಮಾಡುವಾಗ ಆ ನೇಚರ್ಸ್ ಕಾಲ್ಸ್ ಒಳಗೆ ಅಲ್ಲಿ ಮಾಡುವ ಕೆಟ್ಟ ಮಲಾದಿಗಳಲ್ಲಿ, ಇಂಪ್ಯೂರಿಟೀಸ್ ನಲ್ಲಿ ಕಲಿಪುರುಷ ಅವನು ಒಂದು ಪ್ರಭಾವ ತುಂಬಿರುತ್ತೆ. ಆದ್ದರಿಂದ ಆ ಕಲಿಪುರುಷಾದಿಗಳನ್ನು ಭಗವಂತ ನಿಗ್ರಹ ಮಾಡಿ ನಮಗೆ ಸನ್ಮಾರ್ಗದಲ್ಲಿ ಇಟ್ಟು ನಮಗೆ ಆ ಕೆಟ್ಟ ಜೀವ ದೈತ್ಯರ ಪ್ರಭಾವ ನಮ್ಮ ಮೇಲೆ ಬೀರದೇ ಇರುವಂತೆ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ಚಿಂತನೆ ಮಾಡಬೇಕು. ಸುಮ್ಮನೆ ಅವರೆಲ್ಲ ಅವರ ಧ್ಯಾನವನ್ನು ಮಾಡಬೇಕು, ಕಲಿಪುರುಷನ ಧ್ಯಾನ ಮಾಡಬೇಕು, ಇಲ್ಲ ಕೆಟ್ಟ ಜೀವರಾಶಿಗಳ ಧ್ಯಾನವನ್ನು ಮಾಡಬೇಕಂತ ಅರ್ಥ ಅಲ್ಲ. ಆ ಸ್ಥಳಗಳಲ್ಲಿ ಅವರ ಚಿಂತನೆಯನ್ನು ಮಾಡುವುದೆಂದರೆ ಆ ಇಂಪ್ಯೂರಿಟೀಸ್ ಮಲಾದಿಗಳಲ್ಲಿ ಇರುವ ಸ್ಥಳಗಳಲ್ಲಿ ಅವರ ಪ್ರಭಾವ ತುಂಬಿರುತ್ತೆ, ಅವರ ಒಂದು ಭಗವಂತನ ಸನ್ನಿಧಾನ ಉತ್ತಮ ವಸ್ತುಗಳಲ್ಲಿದ್ದಂತೆ. ಇವರ ಸನ್ನಿಧಾನ ಅಂತ ಕರೀಲಿಕ್ಕಿಲ್ಲ, ಭಗವಂತನಿಗೆ ಸನ್ನಿಧಾನ ಅಂತೀವಿ. ಇವರಲ್ಲಿ ಇವರ ಇರುವಿಕೆ ಅಷ್ಟೇ, ಅಂದ್ರೆ ಅವರ ಪ್ರಭಾವ ಇರುತ್ತೆ. ಸೊ ಸಮ್ಯಕ್ ನಿಧಾನ ಅಲ್ಲ ಅವರು, ವಿಚಿತ್ರವಾದ ನಿಧಾನ ಅವರದು. ಅಂದ್ರೆ ಅವರಿಗೆ ನಿಧಾನ ಅಂದ್ರೆ ಅವರು ಅಲ್ಲೆಲ್ಲರೂ ಕೂಡ ಅವರ ಪ್ರಭಾವ ತುಂಬಿರುತ್ತೆ. ಅಂತಹ ಅವರು ಆ ಕೆಟ್ಟ ಪ್ರಭಾವಗಳ ನನ್ನ ಮೇಲೆ ಬೆಳೆದೇ ಇರುವಂತೆ ವಾಯುದೇವರು ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಅಂದ್ರೆ ಆ ಕೆಟ್ಟ ಸ್ಥಳಗಳಲ್ಲಿ ಕೂಡ ಇರುವ ದೈತ್ಯಾದಿಗಳ ಒಳಗಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು. ಆ ವಾಯುದೇವರು ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ಅವರು ನಮಗೆ ಅನುಗ್ರಹ ಮಾಡಿ ಅವರ ಪ್ರಭಾವ ನಮ್ಮ ಮೇಲೆ ಬೀಳದೇ ಇರುವಂತೆ ರಕ್ಷಣೆ ಮಾಡಲಿ ಅಂತ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಅಲ್ಲಿ ಮುಖ್ಯವಾದ ಅಂಶವಾಗಿದೆ. ಹೀಗೆ ಹೇಳ್ತಾರೆ, ಅಲಕು ಮಿಯುತ ನೀಚಲೆನಿಪಳು ಕಲಿ ಪರಮ ನೀಚ ತಮನ್ ಅವನಿಂದುಳಿದ ಪಾಪಿಗಳಿಲ್ಲ ನೋಡಲು ಈ ಜಗತ್ತೇರಿ ಮಲವಿಸರ್ಜನ ಕಾಲದಲ್ಲಿ ಕತ್ತಲೆಯೊಳಗೆ ಕಶ್ಮಲ ಕುಮಾರ್ಗ ಸ್ಥಳಗಳಲ್ಲಿ ಚಿಂತನೆಯ ಮಾಡುವುದು ಬಲ್ಲವರು ನಿತ್ಯ ಹೇಳಿ ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ತ್ರಿವಿಧ ಜೀವರ ಸಮುದಾಯವ ಅಭಿಮಾನಿಗಳ ಚಿಂತನೆಯನ್ನು ಹೇಳ್ತಾ ನಮ್ಗೆ ಹೇಳ್ತಾ ಇದ್ದಾರೆ. ಸತ್ವ ಜೀವರ ಮಾಣಿ ಬ್ರಹ್ಮನು ನಿತ್ಯಬದ್ಧರೊಳಗೆ ಪುರಂಜನ ದೈತ್ಯ ಸಮುದಾಯಾಧಿಪತಿ ಕಲಿಯೇನಿಪ. ಇಲ್ಲಿವರೆಗೂ ಹೇಳಿದ ಅಂದ್ರೆ ಏನು, ಕಲಿಯೇನಿಪ ಪವಮಾನ ಅಂತಿದೆ, ಅದು ಒಟ್ಟಿಗೆ ಓಡಬೇಡಿ, ಕಲಿಯೇನಿಪ ಅಲ್ಲಿ ಪಾಸ್ ಮಾಡಿ, ಪವಮಾನ ಅನ್ನುವುದು ನೆಕ್ಸ್ಟ್ ಭಾವಕ್ಕೆ ಅನ್ವಯ, ಪವಮಾನ ನಿತ್ಯದಲ್ಲಿ ಅವರುಳು ಅಂತ ಮುಂಚೆ ಹೋಗುತ್ತೆ. ಹೀಗೆ ನಾವು ಚಿಂತನೆ ಮಾಡಬೇಕಾಗಿದ್ದು ಅಲ್ಲಿ ಸತ್ವ ಜೀವರ ಮಾಣಿ ಅಂದ್ರೆ ಸಜ್ಜನ ಜೀವರಾಶಿಗಳು ಯಾರಿದ್ದಾರೋ ಅವರಿಗೆ ಅಭಿಮಾನಿಯಾಗಿ ಚತುರ್ಮುಖ ಬ್ರಹ್ಮದೇವರು, ಅದೇ ವಿಧವಾಗಿ ನಿತ್ಯಬದ್ಧರು ನಿತ್ಯಹಂಸಾರಿಗಳ ಒಳಗೆ ಪುರಂಜನ ಅವನ ಒಂದು ಅಭಿಮಾನಿತ್ವ ಇರುತ್ತೆ. ಅದೇ ವಿಧವಾಗಿ ದೈತ್ಯ ಸಮುದಾಯದ ಅಧಿಪತಿಯಾದಂತಹ ಕಲಿ, ಅವನು ಕಲಿ ಎನಿಪ, ಸೊ ಅಂದ್ರೆ ದೈತ್ಯ ಸಮುದಾಯಕ್ಕೆ ಅಧಿಪತಿಯಾಗಿ ತತ್ವಾಭಿಮಾನಿ ದೈತ್ಯಗಳು ಯಾರಿದ್ದಾರೋ ಅವರಿಗೆ ಮೇಲೆ ನಿಂತಿದ್ದಾನೆ ಕಲಿ, ಕಲಿಯನಿಪ. ಸೊ ದೈತ್ಯ ಸಮುದಾಯ ಅಧಿಪತಿ ಕಲಿಯನಿಪ. ಈ ವಿಧವಾಗಿ ಮೂರು ವಿಧವಾದ ಜೀವರಾಶಿಗಳಿಗೂ ಮೂರು ಜನ ಅಧಿಪತಿಗಳನ್ನು ಹೇಳಿ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಅವಮಾನ ನಿತ್ಯದಲ್ಲಿ ಅವರುಳು ಕರ್ಮ ಪ್ರವರ್ತಕನ ಅವರ ಒಳಗೆ ಅಂದ್ರೆ ಈ ಪುರಂಜನ, ಅದೇ ವಿಧವಾಗಿ ಕಲಿ ದೈತ್ಯರು, ಕಲಿ ಮುಂತಾದ ದೈತ್ಯರು, ಪುರಂಜನ ಮುಂತಾದವರು, ಅವರ ಒಳಗೆ ಪವಮಾನ ಮುಖ್ಯ ಪ್ರಾಣ ವಾಯುದೇವರು ನಿತ್ಯದಲ್ಲಿ ಅವರೊಳು ನಿತ್ಯ ಯಾವಾಗಲೂ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಅವರ ಒಳಗೆ ನಿತ್ಯದಲ್ಲಿ ಅವರೊಳಗೆ, ಸೊ ನಿತ್ಯದಲ್ಲಿ ಅವರೊಳಗೆ ಕರ್ಮ ಪ್ರವರ್ತಕನು ತಾನಾಗಿ ಶ್ರೀ ಪುರುಷೋತ್ತಮನ ಸಂಪ್ರೀತಿ ಗೋಸುಗ ಮಾಡಿ ಮಾಡಿಸುವ ಅಂತೇಳಿ. ಸೊ ಭಗವಂತನ ಪ್ರೀತಿಗೋಸರವಾಗಿ ಮುಖ್ಯ ಪ್ರಾಣ ದೇವರು ಪವಮಾನ ಏನು ಮಾಡ್ತಾನೆ, ನಿತ್ಯದಲ್ಲಿ ಯಾವಾಗಲೂ ಕೂಡ ಅವರೊಳಗೆ ಅಂದರೆ ಈ ದೈತ್ಯರ ಒಳಗೆ, ನಿತ್ಯ ಸಂಸಾರಿಗಳ ಒಳಗೆ, ದೈತ್ಯರ ಒಳಗೆ ಅಷ್ಟೇ ಅಲ್ಲದೆ ಮುಕ್ತಿಯೋಗ್ಯರ ಜೀವರಾಶಿಗಳ ಎಲ್ಲರ ಒಳಗೂ ಕೂಡ ಚತುರ್ಮುಖ ಬ್ರಹ್ಮನ ಒಳಗೆ ಸಮಾನಸ್ಥನಾಗಿ ಇರ್ತಾನೆ ಮುಖ್ಯ ಪ್ರಾಣದೇವರು. ಹೀಗೆ ಅವರಳು ಕರ್ಮ ಪ್ರವರ್ತಕನು ತಾನಾಗಿ ಶ್ರೀ ಪುರುಷೋತ್ತಮನ, ಭಗವಂತನ ಯಾರಿದ್ದಾನ ಆ ಪುರುಷೋತ್ತಮನ ಸುಪ್ರೀತಿಗೋಸುಗ, ಅವನಿಗೆ ಸಂಪ್ರೀತಿಗೋಸುಗ, ಸುಪ್ರೀತಿಗೋಸುಗ ಎರಡು ಪಾಠಗಳಿವೆ. ಸೊ ಸಂಪ್ರೀತಿಗೋಸುಗ ಭಗವಂತನಿಗೆ ಸಂಪ್ರೀತಿಯನ್ನು, ಸಮ್ಯಕ್ ಪ್ರೀತಿಯನ್ನು ಉಂಟು ಮಾಡುವುದಕ್ಕಾಗಿ ಮಾಡಿ ಮಾಡಿಸುವ ಅವರಿಂದ ಕಾರ್ಯಗಳನ್ನು ಮಾಡಿ ಮಾಡಿಸುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಸತ್ವಜೀವರ ಮಾನಿ ಬ್ರಹ್ಮನು ನಿತ್ಯಬದ್ಧರೊಳಗೆ ಪುರಂಜನ ದೈತ್ಯ ಸಮುದಾಯಾಧಿಪತಿ ಕಲಿಯೇನಿಪ ಪವಮಾನ ನಿತ್ಯದಲ್ಲಿ ಅವರೊಳಗೆ ಕರ್ಮ ಪ್ರವರ್ತಕನು ತಾನಾಗಿ ಶ್ರೀ ಪುರುಷೋತ್ತಮನ ಸಂಪ್ರೀತಿಗೋಸುಗ ಮಾಡಿ ಮಾಡಿಸುವ, ಪವಮಾನ ಮಾಡಿ ಮಾಡಿಸುತ್ತಾನೆ ಅವರಿಂದ ಹೇಳಿ, ಯಾರಿಗೆ ಭಗವಂತನಿಗೆ ಪ್ರೀತಿ ಆಗಬೇಕಂತ ಮಾಡ್ತಾನೆ ಹೇಳಿ ಹೇಳಿದ್ದಾರೆ. ಇದು 14ನೇ ಪದ್ಯ. ಸೊ ಇವತ್ತು ಇಲ್ಲಿಗೆ ಇಲ್ಲಿ ನಿಲ್ಲಿಸೋಣ. ನಾವು ನೆಕ್ಸ್ಟ್ ನಾಳೆ ಭಗವದ್ಗೀತೆ ಇದೆ, ಇವತ್ತು ಶಾರ್ಟ್ ಸೆಷನ್ ಮಾಡ್ತಾ ಇದ್ದೀವಿ ಸ್ವಲ್ಪ. ಶ್ರೀಕೃಷ್ಣಾರ್ಥ ಕಾಯನವಾದ ನರಸಿಂಹೇರ್ವ ಅನುಸೂಚಿತ ಪರಸ್ಮೆ ಶ್ರೀಮನ್ ನಾರಾಯಣ.